ಮನಸ್ಸು ನೊಂದವರೇ ಆದರಣೆ ಹೊಂದಲು ಬನ್ನಿ, ಹೃದಯ ನೊಂದವರೇ ಮನಸ್ಸು ನೊಂದವರೇ ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಯೇಸುವಿನ ಶುಭನಾಮದಲ್ಲಿ ವಂದನೆಗಳು. ಮತ್ತೊಮ್ಮೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ. ರಕ್ಷಕನಾದ ಮತ್ತು ಕರ್ತನಾದ ಯೇಸುವನ್ನು ನೀವು ನಿಜವಾಗಲೂ ಸ್ವೀಕರಿಸಲು ಸಿದ್ಧರಿರುವರಾ ಎಂಬುದೇ ನನ್ನ ಹೃದಯದ ಆತಂಕ. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರಲ್ಲಿ ನನ್ನ ಪ್ರಾರ್ಥನೆ ಏನೆಂದರೆ, ಆತನು ನಿಮ್ಮ ಹೃದಯಗಳನ್ನು ತೆಗೆದು ತನ್ನನ್ನು ಪ್ರಕಟ ಮಾಡಿಕೊಳ್ಳಬೇಕೆಂಬುದಾಗಿ. ಈ ಯೇಸು ನನಗಾಗಿ ಮಾತ್ರ ಸಾಯಲಿಲ್ಲ ಪ್ರಿಯರೇ, ನಿಮಗೋಸ್ಕರವೂ ಸಹ ಸತ್ತನು. ಆದುದರಿಂದ ನೀವು ಆತನನ್ನು ಪ್ರೀತಿಸುವಂತೆ ಪ್ರೇರೇಪಿಸುತ್ತೇನೆ. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಿಳಿಸುವಂತೆ ಕೇಳಿಕೊಳ್ತೇನೆ. ಪ್ರಿಯರೇ, ನಿಮ್ಮ ಹೃದಯದಲ್ಲಿ ನೂತನ ಆನಂದವನ್ನು ಅನುಭವಿಸುತ್ತಿರುವಿರಾ? ಯೇಸು ಬದಲಾಗದವನು ಮತ್ತು ಪಕ್ಷಪಾತಿ ಅಲ್ಲವೇ ಅಲ್ಲ. ನನಗೆ ಆನಂದವನ್ನು ನೀಡಿರುವುದಾದರೆ ನಿಮಗೂ ಸಹ ಆನಂದವನ್ನು ನೀಡುವನು. ನೀವು ಗ್ರಹಿಸಲಾರದ ಸಮಾಧಾನದಿಂದ ನಿಮ್ಮನ್ನು ತುಂಬಿಸುವನು. ಯೇಸುವಲ್ಲಿ ನಮಗೆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸ್ವಾತಂತ್ರ್ಯವಿದೆ ಹಾಗೂ ಪಾಪದ ಬಂಧನದಿಂದ ಬಿಡುಗಡೆ ಇದೆ. ರಕ್ಷಕನಾದ ಯೇಸುವಿನ ಮುಖಾಂತರ ನೀವು ಸ್ವಾತಂತ್ರ್ಯವನ್ನು ಅಥವಾ ಬಿಡುಗಡೆಯನ್ನು ಕಾಣಲು ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಇದನ್ನು ಸ್ವೀಕರಿಸಲು ನೀವು ಸಿದ್ಧರಿರುವಿರಾ? ನಾವು ಯೇಸುವನ್ನು ಅರಿಯುವ ಮುನ್ನ ಮನುಷ್ಯನ ಆಜ್ಞೆಗಳಿಗೆ ಒಳಪಟ್ಟಿದ್ದವು, ಅಂದರೆ ಸರ್ಕಾರದ ಆಜ್ಞೆಗಳು, ನಿಯಮಗಳು, ಇವುಗಳನ್ನು ಕುರಿತು ನಾನು ಮಾತನಾಡುತ್ತಿಲ್ಲ. ನಾವು ಯಾವಾಗಲೂ ಸರ್ಕಾರದ ಕಾಯಿದೆ ಕಾನೂನುಗಳಿಗೆ ಬದ್ಧರಾಗಿರಬೇಕು, ನಿಜ. ಆದರೆ ನಾನು ಮೊದಲೇ ಹೇಳಿದಂತೆ ನಾವು ಸ್ವಾತಂತ್ರ್ಯವನ್ನು ಕಾಣಲು ಬಿಡುಗಡೆ ಹೊಂದಿದ್ದೇವೆ. ಹಾಗಾದರೆ ಒಮ್ಮೆ ಯೇಸುವಲ್ಲಿ ಜೀವಿಸಲು ಪ್ರಯತ್ನಿಸಿದರೆ ಸರ್ಕಾರದ ಈ ನಿಯಮ ಕಾನೂನುಗಳನ್ನು ಪಾಲಿಸುವುದು ಬಹೂ ಸುಲಭ. ಕಾನೂನುಗಳು ಇದನ್ನು ತಿನ್ನಬಾರದು, ಇದನ್ನು ಮಾಡಬಾರದು ಅಥವಾ ಈ ಕಾರ್ಯ ಮಾಡಬಾರದು ಇತ್ಯಾದಿ ಹಾಗೆ ಹೀಗೆ ಎಂಬುದಾಗಿ ಹೇಳ್ತದೆ. ಆದರೆ ಯೇಸುವಿನಲ್ಲಿ ಹಾಗಿಲ್ಲ ಪ್ರಿಯರೇ. ನೀವು ಯೇಸುವನ್ನು ಸ್ವಂತ ಒಡೆಯ ಮತ್ತು ರಕ್ಷಕರನ್ನಾಗಿ ಸ್ವೀಕರಿಸಿ ಆತನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ಆಗ ನೀವು ಆಜ್ಞೆಯ ಶಾಪಗಳಿಂದ ಬಿಡುಗಡೆ ಕಾಣುವಿರಿ. ಮತ್ತೊಮ್ಮೆ ಹೇಳುತ್ತೇನೆ, ನೀವು ಯೇಸುವಲ್ಲಿದ್ದರೆ ನೀವು ಬಿಡುಗಡೆ ಕಾಣುವಿರಿ. ಆಗ ನೀವು ಇಷ್ಟಪಡುವ ಯಾವುದನ್ನಾದರೂ ತಿನ್ನಬಹುದು. ನೀವು ಯಾವ ಶಾಸ್ತ್ರವಿಧಿಗಳನ್ನು ಆಚರಿಸುವ ಅಗತ್ಯ ಇಲ್ಲ. ಕಾಲಮಾನಗಳ ಬಗ್ಗೆ ಚಿಂತಿಸುವಂತಿಲ್ಲ. ಹುಣ್ಣಿಮೆ ಅಮಾವಾಸ್ಯಗಳಿಗೆ ಆದ್ಯತೆ ಕೊಡುವಂತಿಲ್ಲ. ಯಾಕೆಂದರೆ ದೇವರಾಗಿರುವ ಯೇಸು ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಸಾಗರ, ಮಾನವರು ಎಲ್ಲವನ್ನು ಉಂಟು ಮಾಡಿದಾತನು. ತನ್ನ ಮರಣದ ಮುಖಾಂತರ ಎಲ್ಲಾ ವಿಧವಾದ ಶಾಪಗಳನ್ನು ತೆಗೆದುಹಾಕಿದ್ದಾನೆ. ನೀವು ಇದನ್ನು ನಂಬಿ ಒಪ್ಪಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಸಿದ್ಧರಿರುವಿರಾ? ಶಾಸ್ತ್ರಗಳ ಯಾವುದೇ ಕಾರ್ಯದ ನಿಮಿತ್ತ ನೀವು ದೇವರ ಮುಂದೆ ಸಮರ್ಥನೆಗೆ ಪಾತ್ರರಾಗುವುದೇ ಇಲ್ಲ. ಬದಲಾಗಿ ರಕ್ಷಕನಾದ ಯೇಸುವಿನ ಮೇಲಿನ ನಂಬಿಕೆ ನಿಮಿತ್ತ ಸಮರ್ಥನೆಗೆ ಪಾತ್ರರಾಗುವಿರಿ. ಇದಕ್ಕೆ ಕಾರಣ ಏನೆಂದರೆ, ಯೇಸುವನ್ನು ನಮ್ಮ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುವಾಗ ಧರ್ಮಶಾಸ್ತ್ರದ ಪ್ರಕಾರ ನಾವು ಸಾಯುತ್ತೇವೆ. ಆದರೆ ಯೇಸುವಿನ ಪುನರುತ್ಥಾನದ ಮುಖಾಂತರ ನಾವು ಯೇಸುವಿನಲ್ಲಿ ನೂತನ ಜೀವಿತಕ್ಕೆ ಪುನರುತ್ಥಾನ ಹೊಂದುತ್ತೇವೆ. ಹೀಗಾಗಿ ಇನ್ನು ಮುಂದೆ ನಮಗಾಗಿ ಅಲ್ಲ, ಕ್ರಿಸ್ತನಿಗಾಗಿ ಜೀವಿಸುತ್ತೇವೆ. ಹೌದು ಪ್ರಿಯರೇ, ನಾವು ಯೇಸುವನ್ನು ಸ್ವೀಕರಿಸುವಾಗ ಆತನು ನಮ್ಮಲ್ಲಿ ವಾಸಿಸುತ್ತಾನೆ. ಹೀಗಾಗಿ ಒಂದು ಸಾರಿ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ವಾಸಿಸುತ್ತಾನೆ. ಆಗ ನೀವು ಇನ್ನು ಮುಂದೆ ಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿರುವುದಿಲ್ಲ, ನೀವು ಯೇಸುವಿಗೆ ಸ್ವಂತವಾಗುವಿರಿ. ಆಗ ಆತನು ನಿಮ್ಮನ್ನು ತನ್ನ ಕೃಪೆಯಿಂದ ತುಂಬಿಸುವನು. ಈ ಲೋಕದಲ್ಲಿ ಪರಿಶುದ್ಧ ಜೀವಿತವನ್ನು ಜೀವಿಸಲು ದೇವರ ಕೃಪೆಯು ನಿಮಗೆ ಬಲವನ್ನು ನೀಡುತ್ತದೆ. ಪರಿಶುದ್ಧ ಗ್ರಂಥವಾದ ಸತ್ಯವಿದೆ ಹೇಳುತ್ತದೆ, ಕೃಪೆ ಮತ್ತು ಸತ್ಯತೆ ಯೇಸುವಿನ ಮುಖಾಂತರ ಬಂದಿತು ಎಂಬುದಾಗಿ. ಆತ ನಿಮಗೆ ಕೊಡಲು ಸಿದ್ಧನಿದ್ದಾನೆ. ನೀವು ಯೇಸು ನಂಬುವಾಗ ಈ ರಕ್ಷಣೆ ನಿಮಗೆ ಉಚಿತಾರ್ಥವಾಗಿ ಸಿಕ್ಕುವಂಥ ಒಂದು ವರ. ಆಗ ಯೇಸು ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಗುತ್ತಾನೆ. ನೀವು ಒಂದು ಸಾರಿ ಯೇಸುವಲ್ಲಿ ಸೇರುವಾಗ ನೀವು ಈ ಬಿಡುಗಡೆಯ ಜೀವಿತವನ್ನು ಯಾಕೆ ಅನುಭವಿಸುತ್ತಿದ್ದೀರಿ ಎಂದು ಯಾರೂ ಪ್ರಶ್ನಿಸುವುದಿಲ್ಲ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು? ದೇವರು ಆರಿಸಿದ ವ್ಯಕ್ತಿಯನ್ನು ಯಾರು ದೋಷಿ ಎಂದು ಹೇಳಲು ಸಾಧ್ಯ? ಯಾರಿಗೂ ಸಾಧ್ಯವಿಲ್ಲ. ಹೌದು, ಯೇಸು ಶಿಲುಬೆಯಲ್ಲಿ ಸತ್ತು ಮೂರನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಈಗ ಮಹಿಮೆಯಿಂದ ತನ್ನ ತಂದೆಯ ಬಲಪಾಶದಲ್ಲಿ ಕುಳಿತಿದ್ದಾನೆ. ಆತನು ಅಲ್ಲಿ ಕುಳಿತು ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ಹೌದು, ಒಬ್ಬ ವಕೀಲ ತನ್ನ ಕಕ್ಷಿಗಾರನಿಗೋಸ್ಕರ ಮಧ್ಯಸ್ಥಿಕೆ ವಹಿಸುವಂತೆ ಆತನು ತಂದೆಯಾದ ದೇವರ ಮುಂದೆ ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾನೆ. ಯೇಸು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸುವುದರಿಂದ ತಂದೆಯಾದ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಪ್ರಿಯರೇ. ಆದ್ದರಿಂದ ಯೇಸುವನ್ನು ಅಂಗೀಕರಿಸಿಕೊಂಡಿರುವ ವ್ಯಕ್ತಿಯನ್ನು ನೋಡಿ ಅವರು ತಿನ್ನುವ ಆಹಾರವನ್ನಾಗಲಿ, ಧರಿಸುವ ವಸ್ತ್ರವನ್ನಾಗಲಿ, ಅಥವಾ ಧಾರ್ಮಿಕ ಆಚರಣೆ ಮಾಡದೇ ಇರುವುದನ್ನು ಕುರಿತು ಯಾರಾದರೂ ಹೀಯಾಳಿಸಿದರೆ ಚಿಂತಿಸಬಾರದು ಪ್ರಿಯರೇ. ಯಾಕೆಂದರೆ ಈ ಎಲ್ಲ ಅಭ್ಯಾಸಗಳಿಂದ ಯೇಸು ಅವರನ್ನು ವಿಮೋಚಿಸಿರುತ್ತಾನೆ. ಸತ್ಯವೇದ ಹೇಳುತ್ತದೆ, ಕೆಲವು ಆಹಾರಗಳನ್ನು ಸೇವಿಸಬಾರದೆಂದು ಅಥವಾ ಕೆಲವು ಸಂಪ್ರದಾಯಗಳನ್ನು ಆಚರಿಸುವುದು ಇವೆಲ್ಲವೂ ಮಾನವನಿಂದ ನೇಮಿಸಲ್ಪಟ್ಟ ಕಾನೂನುಗಳು. ಮತ್ತು ದೇವರು ಮನುಷ್ಯನ ಹೃದಯವನ್ನು ನೋಡುತ್ತಾನೆ. ದೇವರು ನಮ್ಮ ಹೃದಯವನ್ನೇ ನೋಡುತ್ತಾನೆ ಪ್ರಿಯರೇ. ನಾವು ಹೊರಗಿನ ತೋರಿಕೆಗೆ ಯಾವ ರೀತಿಯಲ್ಲಿ ಕಾಣುತ್ತೇವೆಂಬ ಬಗ್ಗೆ ಆತನಿಗೆ ಚಿಂತೆ ಇಲ್ಲ. ಆದರೆ ನಾವು ಆಂತರದಲ್ಲಿ ಯಾವ ರೀತಿಯಲ್ಲಿದ್ದೇವೆ ಎಂಬುದಾಗಿ ನೋಡಲು ಬಯಸುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಶಾಪಗಳನ್ನು ಕುರಿತು ಖಂಡಿತ ಚಿಂತಿಸಬಾರದು. ಯಾರಾದರೂ ನಿಮ್ಮನ್ನು ಶಪಿಸುವುದಾದರೆ ಚಿಂತಿಸಬೇಡ್ರಿ. ಒಂದು ವೇಳೆ ನೀವು ಯೇಸುವನ್ನು ಸ್ವೀಕರಿಸುವುದಾದರೆ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಶಪಿಸಬಹುದು. ನೀವು ಚಿಂತಿಸಬಾರದು, ಯಾಕೆಂದರೆ ಈಗ ನೀವು ಸರ್ವಶಕ್ತನಾದ ದೇವರ ಹಸ್ತದಲ್ಲಿರುವುದರಿಂದ ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಯೇಸುವನ್ನು ನಂಬಿ ಆತನಲ್ಲಿ ಜೀವಿಸುವ ವ್ಯಕ್ತಿಗೆ ಯಾವ ಮಾಟ ಮಂತ್ರ ಶಕ್ತಿಯೂ ತಗಲುವುದಿಲ್ಲವೆಂದು ಸತ್ಯವೇದ ಆಶ್ವಾಸನೆ ನೀಡುತ್ತದೆ. ಪ್ರಿಯರೇ, ಇದು ನಿಮಗೆ ಅರ್ಥವಾಗುತ್ತಿದೆ ತಾನೆ? ಈಗ ನೀವು ಇವೆಲ್ಲವುಗಳಿಂದ ಬಿಡುಗಡೆ ಹೊಂದಿದ್ದೀರಿ. ನೀವು ಸ್ವಾತಂತ್ರ್ಯ ಹೊಂದಲು ಬಿಡುಗಡೆ ಹೊಂದಿದ್ದೀರಿ. ಮನುಷ್ಯರ ಭಯದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಮಾಟ ಮಂತ್ರದಿಂದ ಬಿಡುಗಡೆ, ಧಾರ್ಮಿಕ ಕಾನೂನಿನಿಂದ ಬಿಡುಗಡೆ, ಲೋಕದ ಎಲ್ಲ ಸಂಗತಿಗಳಿಂದ ಬಿಡುಗಡೆ. ಮತ್ತೆ ಹೇಳಲು ಬಯಸುತ್ತೇನೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಯೇಸುವನ್ನು ರಕ್ಷಕರನ್ನಾಗಿಯೂ ಒಡೆಯನನ್ನಾಗಿಯೂ ಅಂಗೀಕರಿಸುವ ಪ್ರತಿಯೊಬ್ಬರನ್ನ ದೇವರು ತನ್ನ ಮಗುವನ್ನಾಗಿ ಸ್ವೀಕರಿಸಿ ಅವರನ್ನು ದೇವರ ಮಕ್ಕಳೆಂದು ಕರೆಯುತ್ತಾನೆ. ಅಂತಹ ಮಕ್ಕಳನ್ನು ದೇವರ ಅಪ್ಪಣೆ ಇಲ್ಲದೆ ಯಾರಾದರೂ ಮುಟ್ಟಲಿಕ್ಕೆ ಸಾಧ್ಯವೇ? ಚಿಂತಿಸಿ ನೋಡ್ರಿ, ದೇವರ ಮಕ್ಕಳು ಯಾವಾಗಲೂ ದೇವರ ಪ್ರಸನ್ನತೆಯನ್ನು ಹೊಂದಿರುತ್ತಾರೆ. ಯೇಸು ಹೇಳಿದ್ದಾನೆ, ಈಗೋ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ, ಆದ್ದರಿಂದ ಯಾವುದಕ್ಕೂ ಚಿಂತಿಸಬೇಡ್ರಿ. ಈ ಸ್ವಾತಂತ್ರ್ಯವನ್ನು ದೇವರು ನಿಮಗೆ ಒದಗಿಸಿದ್ದಾನೆ ಎಂಬುದನ್ನು ಮರೆಯಬಾರದು ಪ್ರಿಯರೇ. ಪ್ರಿಯರೇ, ದೇವರ ಮಕ್ಕಳು ಎಲ್ಲ ಪಾಪ, ಕುಡಿಕತನ ಮತ್ತು ಕೆಟ್ಟ ಅಭ್ಯಾಸಗಳ ಬಂಧನದಿಂದ ಬಿಡುಗಡೆ ಹೊಂದಿರುತ್ತಾರೆ. ನಮ್ಮಲ್ಲಿರುವ ದೇವರ ಬಲ ಈ ಎಲ್ಲ ಕೆಟ್ಟ ಅಭ್ಯಾಸಗಳ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಮನುಷ್ಯನು ತನ್ನ ಕೆಟ್ಟ ಅಭ್ಯಾಸದಿಂದ ಹೊರಬರಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸೋಲ್ತಾನೆ. ಆದರೆ ಯೇಸುವನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸುವಾಗ ಆತನಿನ ಎಲ್ಲಾ ಪಾಪ ಮತ್ತು ದುರಭ್ಯಾಸಗಳಿಂದ ನಿನ್ನನ್ನು ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಮಾಡುತ್ತಾನೆ. ಈ ಒಂದು ಬಿಡುಗಡೆ ಅಥವಾ ಸ್ವಾತಂತ್ರ್ಯ ನಿಮಗೆ ಬೇಕಿದ್ರೆ ನಿಮ್ಮ ಪಾಪಗಳಿಂದ ನೀವು ಮಾನಸಾಂತರ ಹೊಂದಬೇಕು. ಅನಂತರ ಯೇಸುವನ್ನು ನಿಮ್ಮ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಬೇಕು. ಪ್ರಾರ್ಥಿಸೋಣವೇ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಾನು ಬಹಳ ಪಾಪ ಮಾಡಿದ್ದೇನೆಂದು ಒಪ್ಪಿಕೊಳ್ಳುತ್ತೇನೆ. ಅದನ್ನು ಎಣಿಸಲು ಅಸಾಧ್ಯ. ಬಹಳಷ್ಟನ್ನು ನಾನು ಮರೆತು ಬಿಟ್ಟಿದ್ದೇನೆ. ಕರ್ತನಾದ ಯೇಸುವೆ, ನೀನು ನನ್ನ ಪಾಪಗಳನ್ನು ಕ್ಷಮಿಸುತ್ತೀ ಎಂದು ಕೇಳಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಪ್ಪ. ಕರ್ತನೇ, ನಿನ್ನನ್ನು ನನ್ನ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ಸ್ವೀಕರಿಸುತ್ತೇನೆ. ಇಂದಿನಿಂದ ನೀನೇ ನನ್ನ ಒಡೆಯನೂ ರಕ್ಷಕನೂ ಆಗಿದ್ದಿ. ನಾನು ನಿನಗೋಸ್ಕರ ಜೀವಿಸುತ್ತೇನೆ. ಕರ್ತನೇ, ದಯಮಾಡಿ ನನ್ನನ್ನು ದೇವರ ಮಗುವನ್ನಾಗಿ ಮಾರ್ಪಾಡು ಮಾಡು. ದಯಮಾಡಿ ನನ್ನನ್ನು ಶಾಪದ ಭಯದಿಂದ, ಮಾಟ ಮಂತ್ರದ ಭಯದಿಂದ, ತವಕದಿಂದ, ಹೆದರಿಕೆಯಿಂದ ಬಿಡುಗಡೆ ಮಾಡು. ನನ್ನನ್ನು ಎಲ್ಲ ಪಾಪದ ಬಂಧನದಿಂದ, ನನ್ನ ದುರಭ್ಯಾಸದ ಬಂಧನದಿಂದ ಬಿಡುಗಡೆ ಮಾಡು. ವಂದನೆ ಯೇಸುವೆ. ಯೇಸುವೆ, ನಿನಗೆ ಸ್ತೋತ್ರ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.